ಓಂ ಶಾಂತಿ. ತಾರೀಕು 30/12/2025 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಪಾಪಗಳಿಂದ ಹಗುರರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಕಥೆಯನ್ನು ತಂದೆಗೆ ಬರೆದುಕೊಡಿ, ಆಗ ಕ್ಷಮೆ ಸಿಗುವುದು. ಪ್ರಶ್ನೆ: ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಬೀಜವನ್ನು ಬಿತ್ತುವಂತಿಲ್ಲ? ಉತ್ತರ: ದೇಹಾಭಿಮಾನದ ಬೀಜ. ಈ ಬೀಜದಿಂದ ಎಲ್ಲಾ ವಿಕಾರಗಳ ವೃಕ್ಷವು ಬೆಳೆಯುತ್ತದೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಪಂಚವಿಕಾರಗಳ ವೃಕ್ಷಗಳೇ ಬೆಳೆದು ನಿಂತಿದೆ. ಎಲ್ಲರೂ ಕಾಮಕ್ರೋಧದ ಬೀಜವನ್ನು ಬಿತ್ತುತ್ತಿರುತ್ತಾರೆ. ನಿಮಗೆ ತಂದೆಯ ಸಂದೇಶವಾಗಿದೆ, ಮಕ್ಕಳೇ ಯೋಗ ಬಲದಿಂದ ಪಾವನರಾಗಿ ಈ ದೇಹಾಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ. ಗೀತೆ: ನಿಮ್ಮನ್ನು ಪಡೆದು ನಾನು ಇಡೀ ಜಗತ್ತನ್ನೇ ಪಡೆದನು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಈಗಂತೂ ಕೆಲವರೇ ಇದ್ದೀರಿ. ಸಮಯ ಕಳೆದಂತೆ ಅನೇಕ ಮಂದಿ ಮಕ್ಕಳು ಬರತೊಡಗುತ್ತಾರೆ. ಈ ಸಮಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಕೆಲವರೇ ಆಗಿದ್ದೀರಿ. ಆದರೂ ಸಹ ಪ್ರಜಾಪಿತ ಬ್ರಹ್ಮನನ್ನು ಎಲ್ಲರೂ ಅರಿತಿದ್ದಾರಲ್ಲವೇ? ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ. ಎಷ್ಟೊಂದು ಮಂದಿ ಪ್ರಜೆಗಳಿದ್ದಾರೆ. ಎಲ್ಲಾ ಧರ್ಮದವರು ಇವರನ್ನು ಅವಶ್ಯಕವಾಗಿ ಒಪ್ಪುತ್ತಾರೆ. ಅವರ ಮೂಲಕವೇ ಮನುಷ್ಯ ಮಾತ್ರರ ರಚನೆ ಆಯಿತಲ್ಲವೇ? ತಂದೆಯು ತಿಳಿಸುತ್ತಾರೆ, ಲೌಕಿಕ ತಂದೆಯೂ ಸಹ ಹದ್ದಿನ ಬ್ರಹ್ಮ ಆಗಿದ್ದಾರೆ. ಏಕೆಂದರೆ ಅವರದು ವಂಶಾವಳಿ ವೃದ್ಧಿಯಾಗುತ್ತದೆಯಲ್ಲವೇ? ಉಪನಾಮದಿಂದ ಆ ಮನೆತನವು ನಡೆಯುತ್ತದೆ. ಅವರು ಹದ್ದಿನ ತಂದೆಯಾಗಿರುತ್ತಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವರ ಹೆಸರೇ ಆಗಿದೆ ಪ್ರಜಾಪಿತ. ಆ ಲೌಕಿಕ ತಂದೆಯಂತೂ ಒಂದು ಪರಿಮಿತ ಪ್ರಜೆಗಳನ್ನು ರಚಿಸುತ್ತಾರೆ, ಕೆಲವರು ರಚಿಸುವುದೇ ಇಲ್ಲ. ಇವರಂತೂ ಅವಶ್ಯಕವಾಗಿ ರಚಿಸುತ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಿಲ್ಲವೆಂದು ಕೆಲವರು ಹೇಳುತ್ತಾರೆ. ಇಡೀ ಪ್ರಪಂಚವೇ ಇವರ ಸಂತಾನವಾಗಿದೆ. ಮೊಟ್ಟ ಮೊದಲಿಗರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಮುಸಲ್ಮಾನರು ಸಹ ಆದಂ ಬೀಬಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯಕವಾಗಿ ಯಾರಿಗಾದರೂ ಹೇಳುತ್ತಿರಬೇಕಲ್ಲವೇ? ಆಡಮ್, ಈವ್, ಆದಿದೇವ, ಆದಿದೇವಿ ಇವೆಲ್ಲ ಹೆಸರುಗಳನ್ನು ಈ ಪ್ರಜಾಪಿತ ಬ್ರಹ್ಮರವರಿಗೆ ಹೇಳುತ್ತಾರೆ. ಎಲ್ಲಾ ಧರ್ಮದವರು ಇವರನ್ನು ಒಪ್ಪುತ್ತಾರೆ. ಅವಶ್ಯಕವಾಗಿ ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆಯಿದ್ದಾರೆ. ಈ ಪಾರಲೌಕಿಕ ತಂದೆಯು ಬೇಹದ್ದಿನ ಸುಖವನ್ನು ಕೊಡುವವರಾಗಿದ್ದಾರೆ. ನೀವು ಪುರುಷಾರ್ಥವನ್ನು ಸಹ ಬೇಹದ್ದಿನ ಸ್ವರ್ಗದ ಸುಖಕ್ಕಾಗಿಯೇ ಮಾಡುತ್ತೀರಿ. ಇಲ್ಲಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಸ್ವರ್ಗದಲ್ಲಿ ಬೇಹದ್ದಿನ ಸುಖ, ನರಕದಲ್ಲಿ ಬೇಹದ್ದಿನ ದುಃಖವೆಂದು ಹೇಳಬಹುದು. ಇನ್ನೂ ಬಹಳಷ್ಟು ದುಃಖವು ಬರಲಿದೆ. ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ತಂದೆಯು ನಿಮಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ಪುರುಷಾರ್ಥವನ್ನು ಮಾಡುತ್ತೀರಿ. ಇವರು ಮಾತಾಪಿತ ಇಬ್ಬರೂ ಆದರಲ್ಲವೇ? ಎಷ್ಟೊಂದು ಮಂದಿ ಮಕ್ಕಳಿದ್ದೀರಿ. ಬೇಹದ್ದಿನ ಮಾತಾಪಿತರೊಂದಿಗೆ ಎಂದೂ ಯಾವುದೇ ಶತ್ರುತ್ವವನ್ನು ಇಟ್ಟುಕೊಳ್ಳುವುದಿಲ್ಲ. ಮಾತಾಪಿತರಿಂದ ಎಷ್ಟೊಂದು ಸುಖ ಸಿಗುತ್ತದೆ. ಆದ್ದರಿಂದ ನೀವು ಮಾತಾಪಿತ ಬಂಧುಶ್ಚ ಸಖ ಎಂದು ಹಾಡುತ್ತಾರೆ. ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಅನ್ಯ ಧರ್ಮದವರೆಲ್ಲರೂ ತಂದೆಯೆಂದೇ ಕರೆಯುತ್ತಾರೆ, ಮಾತಾಪಿತರೆಂದು ಹೇಳುವುದಿಲ್ಲ. ಕೇವಲ ಇಲ್ಲಷ್ಟೇ ನೀವು ಮಾತಾಪಿತ, ನಾನು ನಿಮ್ಮ ಬಾಲಕ ಎಂದು ಹಾಡುತ್ತಾರೆ. ನಾವು ಓದಿ ಮನುಷ್ಯರಿಂದ ದೇವತೆ, ಮುಳ್ಳುಗಳಿಂದ ಹೂಗಳಾಗುತ್ತೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಅಂಬಿಗನೂ ಆಗಿದ್ದಾರೆ, ಹೂತೋಟದ ಮಾಲೀಕನೂ ಆಗಿದ್ದಾರೆ. ಉಳಿದಂತೆ ನೀವು ಬ್ರಾಹ್ಮಣರೆಲ್ಲರೂ ಅನೇಕ ಪ್ರಕಾರದ ಮಾಲಿಗಳಾಗಿದ್ದೀರಿ. ಮುಗಲ್ ಗಾರ್ಡನ್ನ ಮಾಲಿಯೂ ಇರುತ್ತಾರಲ್ಲವೇ? ಅವರ ಸಂಬಳ ಅಷ್ಟೇ ಚೆನ್ನಾಗಿರುತ್ತದೆ. ಮಾಲಿಗಳಲ್ಲಿಯೂ ನಂಬರ್ವಾರ್ ಇರುತ್ತಾರೆ. ಕೆಲವರು ಎಷ್ಟು ಒಳ್ಳೊಳ್ಳೆಯ ಹೂಗಳನ್ನು ಬೆಳೆಸುತ್ತಾರೆ. ಹೂಗಳಲ್ಲಿ ರಾಜಾ ಹೂವು ಸಹ ಇರುತ್ತದೆ. ಸತ್ಯಯುಗದಲ್ಲಿ ರಾಜಾರಾಣಿ ಹೂಗಳು ಇರುತ್ತವೆ ಅಲ್ಲವೇ? ಇಲ್ಲಿ ಬಲೆ ಮಹಾರಾಜ ಮಹಾರಾಣಿ ಇದ್ದಾರೆ, ಆದರೆ ಹೂಗಳಾಗಿಲ್ಲ. ಪತೀತರಾಗುವುದರಿಂದ ಮುಳ್ಳುಗಳಂತಾಗಿಬಿಡುತ್ತಾರೆ. ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮುಳ್ಳನ್ನು ಚುಚ್ಚಿ ಓಡಿ ಹೋಗುತ್ತಾರೆ. ಅಜಾಮಿಳರೆಂದು ಅವರಿಗೆ ಹೇಳಲಾಗುತ್ತದೆ. ಎಲ್ಲದಕ್ಕಿಂತ ಹೆಚ್ಚು ಭಕ್ತಿಯನ್ನು ನೀವು ಮಾಡುತ್ತೀರಿ. ವಾಮ ಮಾರ್ಗದಲ್ಲಿ ಇಳಿಯುವ ಚಿತ್ರಗಳನ್ನು ನೋಡಿ, ಎಷ್ಟು ಕೆಟ್ಟದಾಗಿ ತೋರಿಸಿದ್ದಾರೆ. ದೇವತೆಗಳ ಚಿತ್ರವನ್ನೇ ತೋರಿಸಿದ್ದಾರೆ. ಈಗ ಅವು ವಾಮ ಮಾರ್ಗದ ಚಿತ್ರಗಳಾಗಿವೆ. ಈಗ ನೀವು ಮಕ್ಕಳು ಇವೆಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ವಿಕಾರಗಳಿಂದ ಬಹಳ ದೂರ ದೂರ ಹೋಗುತ್ತೀರಿ. ಬ್ರಾಹ್ಮಣರಲ್ಲಿ ಸಹೋದರ ಸಹೋದರಿಯರ ಜೊತೆ ವಿಕಾರದಲ್ಲಿ ಹೋಗುವುದು ಬಹಳ ದೊಡ್ಡ ವಿಕಾರಿ ದೃಷ್ಟಿಯಾಗಿ ಬಿಡುವುದು. ಹೆಸರೇ ಹಾಳಾಗಿ ಬಿಡುತ್ತದೆ. ಆದ್ದರಿಂದ ಬಾಲ್ಯದಿಂದಲೇ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅದನ್ನು ತಂದೆಗೆ ತಿಳಿಸಿರಿ. ಆಗ ಅರ್ಧ ಪಾಪವೂ ಕಡಿಮೆಯಾಗುತ್ತದೆ. ನೆನಪಂತೂ ಇರುತ್ತದೆಯಲ್ಲವೇ? ಇಂತಹ ಸಮಯದಲ್ಲಿ ನಾವು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದೆವು ಎಂದು ತಂದೆಗೆ ಬರೆದುಕೊಡುತ್ತಾರೆ. ಯಾರು ಬಹಳ ಆಜ್ಞಾಕಾರಿಗಳು, ಪ್ರಾಮಾಣಿಕರಾಗಿರುವರೋ ಅವರು, ಬಾಬಾ ನಾವು ಇಂತಿಂತಹ ಕೆಟ್ಟ ಕೆಲಸಗಳನ್ನು ಮಾಡಿದೆವು, ಕ್ಷಮೆ ಮಾಡಿ ಎಂದು ತಂದೆಗೆ ಬರೆದುಕೊಡುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ಕ್ಷಮೆಯಂತೂ ಸಿಗುವುದಿಲ್ಲ. ಆದರೆ ಸತ್ಯವಾಗಿ ತಿಳಿಸುತ್ತೀರೆಂದರೆ ಅದು ಹಗುರವಾಗಿ ಬಿಡುವುದು. ಹಾಗೆಂದು ಮರೆತು ಹೋಗುತ್ತೇವೆ ಎಂದಲ್ಲ, ಮರೆಯಲು ಸಾಧ್ಯ ಇಲ್ಲ. ಮುಂದೆ ಇಂತಹ ಯಾವುದೇ ಕರ್ಮ ಆಗಬಾರದು. ಅದಕ್ಕಾಗಿ ಎಚ್ಚರಿಕೆ ನೀಡುತ್ತೇನೆ. ಬಾಕಿ ಮನಸ್ಸಂತೂ ಅವಶ್ಯಕವಾಗಿ ತಿನ್ನುತ್ತದೆ. ಬಾಬಾ ನಾವಂತೂ ಅಜಾಮಿಳರಾಗಿದ್ದೆವು ಎಂದು ಹೇಳುತ್ತಾರೆ. ಇದೇ ಜನ್ಮದ ಮಾತಾಗಿದೆ. ಇದನ್ನೂ ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ. ಯಾವಾಗಿನಿಂದ ವಾಮ ಮಾರ್ಗದಲ್ಲಿ ಬಂದು ಪಾಪಾತ್ಮರಾಗಿದ್ದೀರಿ? ಈಗ ತಂದೆಯು ಪುನಃ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ಪುಣ್ಯಾತ್ಮರ ಪ್ರಪಂಚವೇ ಬೇರೆಯಾಗಿದೆ. ಬಲೆ ಪ್ರಪಂಚವು ಒಂದೇ ಆಗಿದೆ, ಆದರೆ ಈಗ ನಿಮಗೆ ಅರ್ಥವಾಗಿದೆ. ಇದರಲ್ಲಿ ಎರಡು ಭಾಗಗಳಿವೆ. ಒಂದು ಪುಣ್ಯಾತ್ಮರ ಪ್ರಪಂಚ, ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಇನ್ನೊಂದು ಪಾಪಾತ್ಮರ ಪ್ರಪಂಚ, ಯಾವುದಕ್ಕೆ ನರಕ ದುಃಖಧಾಮವೆಂದು ಹೇಳಲಾಗುತ್ತದೆ. ದುಃಖದ ಪ್ರಪಂಚ ಮತ್ತು ಸುಖದ ಪ್ರಪಂಚ. ದುಃಖದ ಪ್ರಪಂಚದಲ್ಲಿ ಎಲ್ಲರೂ ಸಹ ನಮ್ಮನ್ನು ಮುಕ್ತಗೊಳಿಸಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಚೀರಾಡುತ್ತಿರುತ್ತಾರೆ. ಇದನ್ನೂ ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನೆ ಪರಮಧಾಮದಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ, ಮತ್ತೆ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗಿದೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಪತೀತವಾಗಿದೆ. ಈಗ ತಂದೆಯ ಮೂಲಕ ನೀವು ಪಾವನರಾಗುತ್ತೀರಿ. ಲಕ್ಷ್ಯವು ಸನ್ಮುಖದಲ್ಲಿದೆ. ಮತ್ಯಾರೂ ಸಹ ನಾವು ಈ ರೀತಿಯಾಗುತ್ತಿದ್ದೇವೆಂದು ಗುರಿ ಧ್ಯೇಯವನ್ನು ತೋರಿಸುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನೀವು ಇಷ್ಟು ಶ್ರೇಷ್ಠರಾಗಿದ್ದೀರಿ, ಈಗ ಇಲ್ಲ. ಪೂಜ್ಯರಾಗಿದ್ದೀರಿ, ಈಗ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ. ಈಗ ಪುನಃ ಪೂಜ್ಯರಾಗಲು ಪುರುಷಾರ್ಥ ಮಾಡಬೇಕು. ತಂದೆಯು ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿಸುತ್ತಾರೆ. ನಾನು ರಾಜಕುಮಾರನಾಗುತ್ತೇನೆ ಎಂದು ಈ ಬ್ರಹ್ಮಾ ತಂದೆಯು ತಿಳಿದುಕೊಳ್ಳುತ್ತಾರಲ್ಲವೇ. ಇವರು ಮೊಟ್ಟ ಮೊದಲಿಗನಾಗಿದ್ದಾರೆ. ಆದರೂ ಸಹ ಪ್ರತಿ ಸಮಯ ನೆನಪು ಇರುವುದಿಲ್ಲ, ಮರೆತು ಹೋಗುತ್ತಾರೆ. ಯಾರೆಷ್ಟಾದರೂ ಪರಿಶ್ರಮ ಪಡಲಿ, ಆದರೆ ಇನ್ನೂ ಆ ಸ್ಥಿತಿಯು ಬರುವುದಿಲ್ಲ. ಯಾವಾಗ ಯುದ್ಧದ ಸಮಯವು ಬರುವುದೋ ಆಗ ಕರ್ಮಾತೀತ ಸ್ಥಿತಿ ಆಗುವುದು. ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡಬೇಕು ಅಲ್ಲವೇ? ಈ ಬ್ರಹ್ಮಾರವರು ಸಹ ಮಾಡಬೇಕಾಗಿದೆ. ನೀವು ತಿಳಿಸುತ್ತೀರಿ, ಚಿತ್ರದಲ್ಲಿ ನೋಡಿ, ತಂದೆಯ ಚಿತ್ರವು ಎಲ್ಲಿದೆ? ಒಮ್ಮೆಲೆ ವೃಕ್ಷದ ಕೊನೆಯಲ್ಲಿ ನಿಂತಿದ್ದಾರೆ ಪತೀತ ಪ್ರಪಂಚದಲ್ಲಿ, ಮತ್ತು ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ಎಷ್ಟು ಸಹಜವಾಗಿ ತಿಳಿಸಿಕೊಡಬಹುದಾಗಿದೆ. ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸಿದ್ದಾರೆ, ಇವರಿಗೂ ತಿಳಿದಿರಲಿಲ್ಲ. ಶಿವತಂದೆಯೇ ಜ್ಞಾನ ಪೂರ್ಣನಾಗಿದ್ದಾರೆ. ಅವರನ್ನೇ ಹೇ ಪರಂಪಿತ ಪರಮಾತ್ಮನೇ, ಬಂದು ನಮ್ಮ ದುಃಖವನ್ನು ದೂರ ಮಾಡು ಎಂದು ಎಲ್ಲರೂ ನೆನಪು ಮಾಡುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳಾಗಿದ್ದಾರೆ. ಮೂಲವತನದಲ್ಲಿರುವ ಆತ್ಮಗಳಿಗೆ ದೇವತೆಗಳೆಂದು ಹೇಳಲಾಗುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರನ ರಹಸ್ಯವನ್ನು ಸಹ ತಂದೆಯು ತಿಳಿಸಿದ್ದಾರೆ. ಬ್ರಹ್ಮ ಲಕ್ಷ್ಮೀ ನಾರಾಯಣ ಇವರೆಲ್ಲರೂ ಇಲ್ಲಿಯೇ ಇರುವರಲ್ಲವೇ? ಕೇವಲ ನೀವು ಮಕ್ಕಳಿಗೆ ಈ ಸಮಯದಲ್ಲಿಯೇ ಸೂಕ್ಷ್ಮೋತನದ ಸಾಕ್ಷಾತ್ಕಾರವಾಗುತ್ತದೆ. ಈ ಬ್ರಹ್ಮರವರು ಸಹ ಫರಿಷ್ಠೆಯಾಗಿದ್ದಾರೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾರು ಏಣಿಯ ಚಿತ್ರದಲ್ಲಿ ಮೇಲೆ ನಿಂತಿದ್ದಾರೆಯೋ ಅವರೇ ಮತ್ತೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ. ಅಂದ ಮೇಲೆ ಈ ಬ್ರಹ್ಮರವರು ತಮ್ಮನ್ನು ಭಗವಂತನೆಂದು ಎಲ್ಲಿ ಕರೆಸಿಕೊಳ್ಳುತ್ತಾರೆ? ಇವರೂ ಸಹ ಹೇಳುತ್ತಾರೆ, ನಾನು ಬಹಳ ಕನಿಷ್ಠನಾಗಿದ್ದೆನು, ತತತ್ವಂ ಅರ್ಥಾತ್ ಪುನಃ ಶ್ರೇಷ್ಠನಾಗುತ್ತಿದ್ದೇನೆ, ನೀವು ಸಹ ಶ್ರೇಷ್ಠರಾಗುತ್ತಿದ್ದೀರಿ. ತತತ್ವಂ ಎಷ್ಟು ಸಹಜ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಎಂದಾದರೂ ಯಾರಾದರೂ ಕೇಳಿದರೆ ಹೇಳಿ, ನೋಡಿ ಇವರು ಕಲಿಯುಗದ ಅಂತ್ಯದಲ್ಲಿ ನಿಂತಿದ್ದಾರಲ್ಲವೇ. ತಂದೆಯು ತಿಳಿಸುತ್ತಾರೆ, ಯಾವಾಗ ಜರ್ಜಡೀಭೂತ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗುವುದೋ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಈಗ ರಾಜಯೋಗದ ತಪಸ್ಸು ಮಾಡುತ್ತಿದ್ದಾರೆ. ತಪಸ್ಸು ಮಾಡುವವರಿಗೆ ದೇವತೆಗಳೆಂದು ಹೇಗೆ ಹೇಳುತ್ತೀರಿ? ರಾಜಯೋಗವನ್ನು ಕಲಿತು ನಂತರ ದೇವತೆಗಳಾಗುತ್ತಾರೆ. ನೀವು ಮಕ್ಕಳನ್ನು ಸಹ ಇಂತಹ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರಲ್ಲವೇ? ಇವರೇ ದೇವತೆಯಾಗಿದ್ದಾರೆ, ಹೇಗೆ 10-20 ಮಂದಿಯ ಚಿತ್ರವನ್ನು ಇಡಬಹುದು? ಇವರು ಈ ರೀತಿಯಾಗುತ್ತಾರೆ ಎಂಬುದನ್ನು ಇದರ ಮೂಲಕ ತೋರಿಸಬಹುದಾಗಿದೆ. ಮೊದಲು ಹೀಗೆ ಎಲ್ಲರ ಭಾವಚಿತ್ರಗಳು ತೆಗೆಯಲ್ಪಟ್ಟಿದೆ, ಇದು ತಿಳಿಸುವ ಮಾತಲ್ಲವೇ? ಒಂದು ಕಡೆ ಸಾಧಾರಣ, ಇನ್ನೊಂದು ಕಡೆ ಡಬಲ್ ಕಿರೀಟಧಾರಿಗಳು, ತಾವೇ ಈ ರೀತಿಯಾಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಯಾರ ಬುದ್ಧಿಯೋಗವು ಸ್ಪಷ್ಟವಾಗಿರುವುದೋ ಅವರು ಅಷ್ಟು ಶ್ರೇಷ್ಠರಾಗುವರು ಮತ್ತು ಬಹಳ ಮಧುರರೂ ಆಗಬೇಕು. ಈ ಸಮಯದ ಮನುಷ್ಯರಲ್ಲಿ ಕಾಮಕ್ರೋಧದ ಬೀಜವು ಎಷ್ಟೊಂದಾಗಿ ಬಿಟ್ಟಿದೆ. ಎಲ್ಲರಲ್ಲಿ ಪಂಚವಿಕಾರ ರೂಪಿ ಬೀಜದ ವೃಕ್ಷವೇ ಬೆಳೆದು ಬಿಟ್ಟಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳು ಇಂತಹ ಬೀಜವನ್ನು ಬಿತ್ತಬಾರದು. ಸಂಗಮ ಯುಗದಲ್ಲಿ ನೀವು ದೇಹಾಭಿಮಾನದ ಬೀಜವನ್ನು ಬಿತ್ತುವಂತಿಲ್ಲ, ಕಾಮದ ಬೀಜವನ್ನು ಬಿತ್ತುವಂತಿಲ್ಲ. ಅರ್ಧಕಲ್ಪಕ್ಕಾಗಿ ಮತ್ತೆ ರಾವಣನೇ ಇರುವುದಿಲ್ಲ. ಪ್ರತಿಯೊಂದು ಮಾತನ್ನು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಮುಖ್ಯವಾದದ್ದು ಒಂದೇ ಆಗಿದೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಎಲ್ಲರಿಗಿಂತ ಕೊನೆಯಲ್ಲಿ ಇವರು ಇದ್ದಾರೆ, ಮತ್ತೆ ಎಲ್ಲರಿಗಿಂತ ಮೊಟ್ಟ ಮೊದಲಿಗನು ಇವರೇ ಆಗುತ್ತಾರೆ. ಯೋಗ ಬಲದಿಂದ ಎಷ್ಟು ಪಾವನರಾಗುತ್ತೀರಿ. ಆರಂಭದಲ್ಲಂತೂ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು. ಭಕ್ತಿ ಮಾರ್ಗದಲ್ಲಿ ಯಾವಾಗ ನೌದ ಭಕ್ತಿ ಮಾಡುವರೋ ಆಗ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಧ್ಯಾನಾವಸ್ಥೆಯಲ್ಲಿ ಹೊರಟು ಹೋಗುತ್ತಿದ್ದರು. ಇದಕ್ಕೆ ಮನುಷ್ಯರು ಜಾದು ಎಂದು ತಿಳಿಯುತ್ತಿದ್ದರು. ಇದಂತೂ ಫಸ್ಟ್ ಕ್ಲಾಸ್ ಜಾದುವಾಗಿದೆ. ಭಕ್ತ ಮೀರಾ ಬಹಳ ತಪಸ್ಸು ಮಾಡಿದಳು, ಸಾಧು ಸಂತರ ಸಂಘ ಮಾಡಿದಳು. ಆದರೆ ಇಲ್ಲಿ ಯಾವುದೇ ಸಾಧು ಸಂತರಿಲ್ಲ, ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ. ಎಲ್ಲರ ತಂದೆಯು ಶಿವತಂದೆಯಾಗಿದ್ದಾರೆ. ನಾವು ಗುರೂಜಿಯೊಂದಿಗೆ ಮಿಲನ ಮಾಡಿದೆವು ಎಂದು ಕೆಲವರು ಹೇಳುತ್ತಾರೆ. ಆದರೆ ಇಲ್ಲಿ ಗುರುಗಳು ಯಾರೂ ಇಲ್ಲ, ಶಿವತಂದೆಯು ನಿರಾಕಾರನಾಗಿದ್ದಾರೆ. ಅಂದ ಮೇಲೆ ಯಾರೊಂದಿಗೆ ಮಿಲನ ಮಾಡಲು ಬಯಸುತ್ತೀರಿ? ಆ ಗುರುಗಳ ಬಳಿಯಂತೂ ಹೋಗಿ ಕಾಣಿಕೆಯನ್ನಿಡುತ್ತಾರೆ. ಇಲ್ಲಂತೂ ತಂದೆಯು ಬೇಹದ್ದಿನ ಮಾಲೀಕನಾಗಿದ್ದಾರೆ. ಇಲ್ಲಿ ಯಾವುದೇ ಕಾಣಿಕೆಯನ್ನು ಕೊಡುವ ಮಾತಿಲ್ಲ, ಅವರು ತೆಗೆದುಕೊಂಡು ಈ ಹಣವನ್ನೇ ಮಾಡುತ್ತಾರೆ. ನಾನು ವಿಶ್ವದ ಮಾಲೀಕನಾಗುತ್ತೇನೆಂದು ಈ ಬ್ರಹ್ಮರವರು ಸಹ ತಿಳಿದುಕೊಳ್ಳುತ್ತಾರೆ. ಮಕ್ಕಳು ಏನೆಲ್ಲ ಹಣ ಇತ್ಯಾದಿಗಳನ್ನು ಕೊಡುವರೋ ಅದರಿಂದ ಅವರಿಗಾಗಿಯೇ ಮನೆ ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ. ಹಣವಂತೂ ಈ ಶಿವತಂದೆಗಾಗಲಿ ಬ್ರಹ್ಮ ತಂದೆಗಾಗಲಿ ಬೇಕಾಗಿಲ್ಲ. ಈ ಮನೆಗಳನ್ನೂ ಸಹ ಮಕ್ಕಳಿಗಾಗಿಯೇ ಕಟ್ಟಿಸಲ್ಪಟ್ಟಿದೆ. ಮಕ್ಕಳೇ ಬಂದು ಇರುತ್ತೀರಿ. ಕೆಲವರು ಬಡವರಿರುತ್ತಾರೆ, ಕೆಲವರು ಸಾಹುಕಾರರಿರುತ್ತಾರೆ. ಬಾಬಾ, ನಮ್ಮ ಈ ಹಣದಿಂದ ಒಂದು ಇಟ್ಟಿಗೆಯನ್ನಾದರೂ ಹಾಕಿರಿ ಎಂದು ಕೆಲವರು 2 ರೂಪಾಯಿಗಳನ್ನು ಕಳುಹಿಸುತ್ತಾರೆ, ಕೆಲವರು 1,000 ರೂಪಾಯಿಗಳನ್ನು ಕಳುಹಿಸುತ್ತಾರೆ. ಭಾವನೆಯಂತೂ ಇಬ್ಬರದು ಒಂದೇ ಆಗಿದೆ ಅಲ್ಲವೇ? ಆದ್ದರಿಂದ ಇಬ್ಬರ ಪುಣ್ಯವೂ ಸಮಾನವಾಗಿ ಬಿಡುತ್ತದೆ. ಮತ್ತೆ ಮಕ್ಕಳು ಬಂದಾಗ ಎಲ್ಲಿ ಬೇಕೋ ಅಲ್ಲಿ ಇರುವರು. ಯಾರು ಮನೆಯನ್ನು ಕಟ್ಟಿಸಿದ್ದಾರೆಯೋ ಅವರು ಒಂದು ವೇಳೆ ಬಂದರೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತದೆ. ಇದರಿಂದ ಕೆಲವರು ತಂದೆಯೂ ಸಹ ಒಬ್ಬೊಬ್ಬರನ್ನು ನೋಡಿ ಖಾತ್ರಿ ಮಾಡುತ್ತಾರೆಂದು ಹೇಳಿಬಿಡುತ್ತಾರೆ. ಅರೆ, ಅವಶ್ಯವಾಗಿ ಆ ರೀತಿ ಮಾಡಬೇಕಾಗುತ್ತದೆ ಅಲ್ಲವೇ? ಕೆಲವರನ್ನು ಎಲ್ಲಿ ಕೂರಿಸಿದರೂ ಕುಳಿತುಕೊಳ್ಳುತ್ತಾರೆ, ಇನ್ನು ಕೆಲವರು ಬಹಳ ನಾಜೂಕಾಗಿರುತ್ತಾರೆ. ವಿದೇಶದಲ್ಲಿರುವವರು ಬಹಳ ದೊಡ್ಡ ದೊಡ್ಡ ಮಹಲುಗಳಲ್ಲಿರುತ್ತಾರೆ. ಒಂದೊಂದು ದೇಶದಿಂದಲೂ ದೊಡ್ಡ ದೊಡ್ಡ ಸಾಹುಕಾರರು ಒಂದು ವೇಳೆ ನಿಶ್ಚಯ ಬುದ್ಧಿಯವರಾದರೆ ಮನೆಗಳನ್ನು ಅದೇ ರೀತಿ ಕಟ್ಟಿಸುತ್ತಾರೆ. ಇಲ್ಲಿ ನೋಡಿ, ಎಷ್ಟೊಂದು ಮಂದಿ ಮಕ್ಕಳಿರುತ್ತಾರೆ, ಮತ್ಯಾವ ತಂದೆಗೂ ಇಂತಹ ವಿಚಾರಗಳಿರುವುದಿಲ್ಲ. ಬಲೆ ಅವರಿಗೆ 10, 12 ಅಥವಾ 20 ಮಂದಿ ಮಕ್ಕಳು ಮೊಮ್ಮಕ್ಕಳಿರಬಹುದು, ಕೆಲವರಿಗೆ 200, 500 ಮಂದಿಯೂ ಇರಬಹುದು. ಆದರೆ ಇದಕ್ಕಿಂತಲೂ ಹೆಚ್ಚು ಇರಲು ಸಾಧ್ಯವಿಲ್ಲ. ಇಲ್ಲಿ ತಂದೆಯ ಪರಿವಾರವನ್ನು ನೋಡಿ ಎಷ್ಟು ದೊಡ್ಡದಾಗಿದೆ, ಇನ್ನೂ ಹೆಚ್ಚು ವೃದ್ಧಿಯಾಗುವುದು. ಇಲ್ಲಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ, ತಂದೆಯ ಪರಿವಾರವು ಎಷ್ಟೊಂದಾಗುವುದು, ಮತ್ತೆ ಪ್ರಜಾಪಿತ ಬ್ರಹ್ಮನ ಪರಿವಾರವು ಎಷ್ಟೊಂದಾಯಿತು. ಕಲ್ಪಕಲ್ಪವು ಯಾವಾಗ ತಂದೆಯು ಬರುವರು, ಆಗಲೇ ಅದ್ಭುತ ಮಾತುಗಳು ನಿಮ್ಮ ಕಿವಿಗಳಲ್ಲಿ ಬೀಳುತ್ತವೆ. ಹೇ ಪ್ರಭು, ನಿನ್ನ ಗತಿ ಮತ ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ಆ ತಂದೆಗಾಗಿಯೇ ನೀವು ಹೇಳುತ್ತೀರಿ. ಭಕ್ತಿ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ತಂದೆಯು ನಿಮಗೆ ತಿಳಿಸುತ್ತಾರೆ, ಸ್ವರ್ಗಕ್ಕೆ ಹೋಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಈಗಂತೂ ಮನುಷ್ಯರು ಮುಳ್ಳುಗಳಾಗಿದ್ದಾರಲ್ಲವೇ, ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಿರುತ್ತಾರೆ. ಬಾಕಿ 5 ವಿಕಾರಗಳ ಅವಗುಣಗಳು ಎಲ್ಲರಲ್ಲಿಯೂ ಇದೆ. ರಾವಣ ರಾಜ್ಯವಾಗಿದೆ. ಈಗ ನಿಮಗೆ ಎಷ್ಟು ಒಳ್ಳೆಯ ಜ್ಞಾನವು ಸಿಗುತ್ತದೆ, ಈ ಜ್ಞಾನವು ಎಷ್ಟು ಖುಷಿ ಕೊಡುವುದೋ ಅಷ್ಟು ಬೇರೆ ಯಾವ ಜ್ಞಾನವೂ ಕೊಡುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮಗಳು ಮೇಲೆ ಮೂಲವತನದ ನಿವಾಸಿಗಳಾಗಿದ್ದೆವು. ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಅದು ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಬ್ರಹ್ಮ ಲಕ್ಷ್ಮೀನಾರಾಯಣ ಎಲ್ಲರೂ ಇಲ್ಲಿನವರಾಗಿದ್ದಾರೆ. ಸೂಕ್ಷ್ಮವತನದಲ್ಲಿ ಕೇವಲ ಅವರ ಸಾಕ್ಷಾತ್ಕಾರವಾಗುತ್ತದೆ. ವ್ಯಕ್ತ ಬ್ರಹ್ಮನು ಮತ್ತೆ ಸೂಕ್ಷ್ಮವತನವಾಸಿ ಫರಿಷ್ಠ ಬ್ರಹ್ಮ ಹೇಗಾಗುತ್ತಾರೆ ಎಂಬುದಕ್ಕೆ ಅಲ್ಲಿ ಚಿಹ್ನೆ ಇದೆ, ಬಾಕಿ ಇನ್ನೇನು ಇಲ್ಲ. ಈಗ ನೀವು ಮಕ್ಕಳು ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ, ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತೀರಿ. ಯಾವುದೇ ಹೊಸ ಮಾತಿಲ್ಲ. ನೀವು ಅನೇಕರಿಗೆ ದೇವತೆಗಳಾಗಿದ್ದೀರಿ. ದೈವಿ ರಾಜ್ಯ ಇತ್ತಲ್ಲವೇ, ಈ ಚಕ್ರವು ಸುತ್ತುತ್ತಿರುತ್ತದೆ. ಹೇಗೆ ವಿನಾಶಿ ನಾಟಕವಿರುತ್ತದೆ, ಹಾಗೆಯೇ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ. ಇದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಇದೆಲ್ಲವನ್ನು ತಂದೆಯು ತಿಳಿಸಿಕೊಡುತ್ತಾರೆ. ಇದು ಪರಂಪರೆಯಿಂದ ನಡೆದು ಬಂದಿದೆ ಎಂದಲ್ಲ. ಈ ಜ್ಞಾನವನ್ನು ನಿಮಗೆ ಈಗಲೇ ತಿಳಿಸುತ್ತೇನೆ, ನಂತರ ಇದು ಪ್ರಾಯಲೋಪವಾಗಿ ಬಿಡುತ್ತದೆ. ನೀವು ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಸದಾ ಸ್ಮೃತಿ ಇರಲಿ, ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಆದ್ದರಿಂದ ವಿಕಾರಗಳಿಂದ ಬಹಳ ಬಹಳ ದೂರವಿರಬೇಕು. ಎಂದು ಕೂದೃಷ್ಟಿಯಾಗಬಾರದು. ತಂದೆಯೊಂದಿಗೆ ಬಹಳ ಬಹಳ ಆಜ್ಞಾಕಾರಿ ಪ್ರಾಮಾಣಿಕರಾಗಿರಬೇಕು. 2, ಡಬಲ್ ಕಿರೀಟದಾರಿ ದೇವತೆಗಳಾಗಲು ಬಹಳ ಮಧುರರಾಗಬೇಕು. ಬುದ್ಧಿಯೋಗವು ಸ್ಪಷ್ಟವಾಗಿ ಇರಬೇಕು. ರಾಜಯೋಗದ ತಪಸ್ಸು ಮಾಡಬೇಕು. ವರದಾನ, ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಬಂಧನ ಮುಕ್ತ ಜೀವನ್ಮುಕ್ತ ಭವ. ದೇಹಾಭಿಮಾನ ಸೀಮಿತ ಸ್ಥಿತಿಯಾಗಿದೆ. ದೇಹಿ ಅಭಿಮಾನಿಗಳಾಗುವುದು ಬೇಹದ್ದಿನ ಸ್ಥಿತಿಯಾಗಿದೆ. ದೇಹದಲ್ಲಿ ಬರುವುದರಿಂದ ಅನೇಕ ಕರ್ಮದ ಬಂಧನಗಳಲ್ಲಿ ಬರಬೇಕಾಗುತ್ತದೆ. ಆದರೆ ಯಾವಾಗ ದೇಹಿ ಆಗಿ ಬಿಡುವಿರಿ, ಆಗ ಎಲ್ಲ ಬಂಧನಗಳು ಸಮಾಪ್ತಿಯಾಗಿ ಬಿಡುವುದು. ಹೇಗೆ ಹೇಳಲಾಗುತ್ತದೆ ಬಂಧನ ಮುಕ್ತರೇ ಜೀವನ್ ಮುಕ್ತರು ಎಂದು? ಈ ರೀತಿ ಯಾರು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಜಗತ್ತಿನ ವಾಯುಮಂಡಲ, ವೈಬ್ರೇಷನ್, ತಮೋಗುಣಿ ವೃತ್ತಿಗಳು, ಮಾಯೆಯ ವಾರ್ ಇದೆಲ್ಲದರಿಂದ ಮುಕ್ತರಾಗಿ ಬಿಡುತ್ತಾರೆ. ಇದಕ್ಕೆ ಹೇಳಲಾಗುವುದು ಜೀವನ್ ಮುಕ್ತ ಸ್ಥಿತಿ. ಇದರ ಅನುಭವವನ್ನು ಸಂಗಮ ಯುಗದಲ್ಲಿಯೇ ಮಾಡಬೇಕು. ಸ್ಲೋಗನ್: ನಿಶ್ಚಯ ಬುದ್ಧಿಯ ಚಿಹ್ನೆ ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತ. ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಗಳ ಗುಹ್ಯಗತಿಯನ್ನು ತಿಳಿದುಕೊಂಡು ಅರ್ಥಾತ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮವನ್ನು ಮಾಡಿ ಆಗಲೇ ಕರ್ಮಾತೀತರಾಗಲು ಸಾಧ್ಯ. ಒಂದು ವೇಳೆ ಚಿಕ್ಕ ಚಿಕ್ಕ ತಪ್ಪುಗಳು ಸಂಕಲ್ಪ ರೂಪದಲ್ಲಿಯೂ ಆದರೆ ಅವುಗಳ ಲೆಕ್ಕಾಚಾರವು ಬಹಳ ಕಠಿಣವಾಗುತ್ತವೆ. ಅದಕ್ಕೆ ಚಿಕ್ಕ ತಪ್ಪುಗಳನ್ನು ಸಹ ದೊಡ್ಡದೆಂದು ತಿಳಿಯಬೇಕು. ಏಕೆಂದರೆ ಈಗ ಸಂಪೂರ್ಣ ಸ್ಥಿತಿಯ ಸಮೀಪ ಬರುತ್ತಿದ್ದೀರಿ. ಓಂ ಶಾಂತಿ.